ವೈತನ ಅದನ್ನೇ ಮಾಡ್ತಾ ಇದ್ರು ಜನ ಇವತ್ತು, ಬಿಡ್ತಾ ಇಲ್ಲ, ಅದ್ರ ಮಾಡ್ತಾ ಇದ್ದಾರೆ. ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ, ದಕ್ಷಿಣೆ ಇಲ್ಲದೆ ಯಜ್ಞ ಮಾಡಿದ್ರೆ ವೇಸ್ಟ್ ಅಂತ ಕರೀತಾರೆ. ದಕ್ಷಿಣೆ ಅಂತ ಇರಲೇಬೇಕು, ಇದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲದು. ಸದಕ್ಷಿಣಾಕಂ ಅಂತಾನೆ ಪ್ರತಿಯೊಂದು ಕೆಲಸವನ್ನು, ಹಾಗಾಗಿ ದೇವರು ಸ್ವೀಕಾರ ಮಾಡೋದಿಲ್ವಂತೆ. ಯಜ್ಞ ಅಂದರೆ ದೇವರು, ದಕ್ಷಿಣೆ ಅಂದರೆ ಮಹಾಲಕ್ಷ್ಮಿ, ಲಕ್ಷ್ಮೀನಾರಾಯಣರ ಚಿಂತನೆ ಒಟ್ಟಿಗೆ ಮಾಡೋದ ಅರ್ಥ ಅದು. ಬಂತು ದಕ್ಷಿಣೆ ಇಲ್ಲದೆ ಯಜ್ಞ ಮಾಡಿದರೆ ದಂಪತಿ ಪೂಜೆ ಆಗೋದೇ ಇಲ್ಲ ಅಂತ, ಲಕ್ಷ್ಮೀದೇವಿ ಪೂಜೆ ಆಗೋದೇ ಇಲ್ಲ, ಅದರಿಂದಾಗಿನೇ ಅದು ಸಾರ್ಥಕವಾದ ಪೂಜೆ ಅಲ್ಲ, ದೇವರಿಗೆ ಮುಟ್ಟೋದಿಲ್ಲ, ಅದಕ್ಕೆ ಇವನಿಗೆ ಫಲ ಬರೋದೇ ಇಲ್ಲ. ಅದು ದಕ್ಷಿಣೆಯನ್ನು ಮಾಡಿಕೊಡಲೇಬೇಕು. ದಕ್ಷಿಣೆ ಕೊಡದೆ ಹೋದರೆ ಯಜ್ಞ, ಊಟವೇ ಒಂದು ಯಜ್ಞ, ದಕ್ಷಿಣೆ ಕೊಡ್ತಾನೆ, ಅದು ಯಜ್ಞ ಆಗೋಯ್ತು. ಆ ದಕ್ಷಿಣೆ ಕೊಡೋದಿಲ್ಲ, ಯಜ್ಞ ಆಗಲೇ ಇಲ್ಲ ಅಂತ ಹೇಳಿದ್ದಾರೆ. ಇದು ಮೊದಲನೇದು, ಯಾವುದೇ ಸಮಾರಂಭದಲ್ಲಿ ದಕ್ಷಿಣೆ ಅಂತ ಎಷ್ಟು ಕೊಡಲೇಬೇಕು, ಇದು ಮೊದಲನೇದು. ಮುಂದೆ ದಕ್ಷಿಣೆ ಕೊಡಬೇಕಂತ ಜನಕ್ಕೆ ಗೊತ್ತಿಲ್ಲ, ಎಷ್ಟು ಕೊಡಬೇಕು ಮುಂದಿನ ಕಾನ್ಸೆಪ್ಟ್ ಅದು, ಎಷ್ಟು ಕೊಡಬೇಕು. ಪುಣ್ಯಕ್ಕೆ ಯಾರು ಕೇಳೋದಿಲ್ಲ, ಕೇಳಿದಿರ್ತಾರೆ, ಹೇಳೋದಕ್ಕೆ ವಾಸ್ತವ ಅಲ್ಲ ಅದನ್ನ. ದಕ್ಷಿಣೆ ಕೊಡೋ ಕಾನ್ಸೆಪ್ಟೇ ಇಲ್ಲ. ಅಕಸ್ಮಾತ್ ಕೊಟ್ಟರೆ ಎಷ್ಟು ಕೊಡಬೇಕು ಅಂತ ಪ್ರಶ್ನೆ. ಅದನ್ನೆಲ್ಲ ಆಚಾರ್ಯರು, ನಮ್ಮ ಗ್ರಂಥ ಎಷ್ಟು ಶ್ರೇಷ್ಠವಾದ ಗ್ರಂಥಗಳು ಅಂದರೆ ಪ್ರತಿಯೊಂದಕ್ಕೂ ವಿಧಿವಿಧಾನಗಳು ಉಂಟು. ಆ ಕಾರ್ಯ ಎಷ್ಟು ಅನ್ನೋದ್ರ ಮೇಲೆ ದಕ್ಷಿಣೆ ಎಷ್ಟು ಅಂತಾಗುತ್ತೆ. ಈ ಪ್ರೈಮರಿ ಸ್ಕೂಲ್ ಎಕ್ಸಾಮಿನೇಷನ್ ಫೀಸೇ ಬೇರೆ, ಈ ಪಿ ಜಿ ಕ್ಲಾಸ್ ಎಕ್ಸಾಮಿನೇಷನ್ ಫೀಸೇ ಬೇರೆ. ಇಲ್ಲ 5 ರೂಪಾಯಿ ಕೊಟ್ಟರೆ 10 ರೂಪಾಯಿ ಕೊಡೋಕ್ಕಾಗೋದಿಲ್ಲ, ಅದು ರೀತಿಯೇ ಬೇರೆ. ಆ ಥರ ಇವತ್ತು ಮೆಡಿಕಲ್ ಲೋನ್ ಕೆಟ್ಟ ಖರ್ಚಾಗುತ್ತೆ, ಅದೇ ನೀವು ಸಾಮಾನ್ಯ ಒಂದು ಬಿ ಕಾಮ್ ಬಿ ಹೋದ್ರೆ ಅದು ಬೇರೆ ಕಡಿಮೆ ಖರ್ಚಾಗುತ್ತೆ. ಆರ್ಟ್ ಸಬ್ಜೆಕ್ಟ್ ಹೋದ್ರೆ ಖರ್ಚು ಕಡಿಮೆ, ವಿತ್ ಪ್ರಾಕ್ಟಿಕಲ್ಸ್ ಕಷ್ಟ ಆಗುತ್ತೆ, ಜಾಸ್ತಿ ಖರ್ಚು ಬರುತ್ತೆ. ಅದು ಇಂಡಿಯಾ ಇನ್ನೂ ಜಾಸ್ತಿ, ಮೆಡಿಕಲ್ ಭಾರಿ ಜಾಸ್ತಿ ಆಗಿಬಿಡುತ್ತೆ. ಆ ಥರ ಇವತ್ತು ಯಾವ ಸಮಾರಂಭ ಮಾಡ್ತೀರೋ ಅದು ತಕ್ಕಂತೆ ಪ್ರಪೋರ್ಷನೇಟಾಗಿ ದಕ್ಷಿಣೆ ಕೊಡಬೇಕೇ ಹೊರತು ಅವನು ಇಲ್ಲದ ಹೊರ ಯಶಸ್ವಿ ಆಗೋದಿಲ್ಲ. ದಕ್ಷಿಣಾಭಿಸ್ಸಾಕಂ ಅಂತಾನೆ ಭಗವಂತ ಸಾರಿರೋದು, ಅದು ಹೇಳೋದಕ್ಕೋಸ್ಕರ ಬಂದಿರೋದು. ದಕ್ಷಿಣದ ಯಜ್ಞ ವೇಸ್ಟ್ ಆಗುತ್ತೆ, ಅದು ದಕ್ಷಿಣೆ ಇಷ್ಟೇ ಕೊಡಬೇಕು ಅಂತ ಶಾಸ್ತ್ರ. ಆಚಾರ್ಯ ತಂತ್ರಸಾರದಲ್ಲಿ ಬರೀತಾರೆ, ಋಗ್ವೇದ ಪಾರಾಯಣ ಮಾಡೋದು ಇದ್ದಾನೆ, ಯಜುರ್ವೇದ ಪಾರಾಯಣ ಮಾಡೋದು ಇದ್ದಾನೆ, ಅವರಿಗೆಲ್ಲ ಎಷ್ಟೇ ಶ್ರೇಷ್ಠ ಕೊಡಬೇಕು ಅಂತ ಹೇಳುತ್ತಾರೆ. ತಾರತಮ್ಯ ಅದರೊಳಗೆ ಪಾರಾಯಣ ಮಾಡಿ ಎಲ್ಲೆಲ್ಲಿ ಕೂಡಿಸ್ಬೇಕು ಅಂತ ಆಚಾರ್ಯ ಹೇಳ್ತಾರೆ, ಎಲ್ಲೆಲ್ಲಿ ಕೂಡಿಸ್ಬೇಕು ಅವ್ರನ್ನ, ಎಷ್ಟೆಷ್ಟು ದಕ್ಷಿಣೆ ಕೊಡಬೇಕು, ಕಡಿಮೆ ಕೊಟ್ಟರೆ ಅದು ಇನ್ವ್ಯಾಲಿಡಿ ಆಗಿಬಿಡುತ್ತದೆ. ಇಷ್ಟೆಲ್ಲ ಕೊಟ್ಟು ಕೊಡೇಗ ಒಂದು ಮಾತು ಹೇಳ್ತಾರೆ, ನೀವು ಕೊಡ್ಲಿಕ್ಕಾಗೋದಿಲ್ಲ ಹೋದಲ್ಲೋ, ಕೊಡ್ಲಿಕ್ಕಾಗೋದಿಲ್ಲ ಅಂತ ಬಾಯಿ ಬಿಟ್ಟು ಹೇಳಿ ಕ್ಷಮಿಸಿ ಅಂತ ಕೇಳ್ಕೊಳ್ಳಿ. ನಿಸ್ವೋ ಭಕ್ತ್ಯಾ ಕ್ಷಮಾಪಯೇ, ಕ್ಷಮೆ ಕೇಳಬೇಕೆ ಹೊರತು ಕೊಟ್ಟಿದ್ದು ತಗೊಂಡೋಗಿ ಅಂತ ಅನ್ನಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ಸಾಧ್ಯವಾದಷ್ಟು ಜಾಸ್ತಿ ಕೊಡಿ, ಆದರೆ ಎಷ್ಟು ಕೊಟ್ಟರು ಕಡಿಮೆ ಕೊಟ್ಟಿದ್ದೇವೆ ಎಂಬ ಜ್ಞಾನ ಇರಲಿ ಅಂತ ಹೇಳಿದ್ದಾರೆ. ಕಡಿಮೆ ಕೊಟ್ಟಿದ್ದೇವೆ ಅಂತ ಜ್ಞಾನ ಇರಲಿ, ಇನ್ನೂ ಕಡಿಮೆ ಕಡಿಮೆ ಕೊಡ್ಲಿಕ್ಕಾಗಿದೆ, ನಮಗೆ ಹೆಚ್ಚು ಕೊಡ್ಲಿಕ್ಕಾಗಿಲ್ಲ, ದೇವರು ಕೊಡಾಗ ಮಾಡಲಿ ಅಂತ ಹೇಳ್ತಾ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಹೇಳಬೇಕೆ ಹೊರತು ನಾವು ಜಾಸ್ತಿ ಕೊಟ್ಟೆ ಅಂತ ಅಹಂಕಾರ ಪಡ್ಲಿಕ್ಕೆ ಮಾತ್ರ ಹೋಗಬೇಡಿ ಅಂತ ಹೇಳ್ತಾರೆ. ಅದು ವಿಧಿವಿಧಾನಕ್ಕೆ ಸೇರಿದ ಅವಿಭಾಜ್ಯವಾದ ಅಂಗ. ಇದು ಸ್ವಲ್ಪ ಯೋಚನೆ ಮಾಡಿದರೆ ಮಹಾಭಾರತದಲ್ಲಿ ಪಾಂಡವರ ಯಜ್ಞ, ಅವರು ಮಾಡಿದ್ದ 3ನೇ ಯಜ್ಞ, ಇವು 5 ಜನ ಸೇರಿ 5 ಯಜ್ಞ ಆಯಿತು. ಆದರೆ ವಿಶ್ವದ ಇತಿಹಾಸದಲ್ಲಿ ಪಾಂಡವರಿಗೆ ಎಷ್ಟು ಮಹತ್ವ ಬಂತು ಅಂದರೆ ಅವರು ಮಾಡಿದ 5 ಯಜ್ಞ 15 ಯಜ್ಞದ ಪುಣ್ಯ ಕೊಟ್ಟಿತಂತೆ. ಅವರು ಮಾಡಿದ್ದ 5 ಯಜ್ಞ 3 ಆಯ್ತಂತೆ. ಅದಕ್ಕೆ ಬಹುಸುವರ್ಣಕ ನಾಮಧೇಯಂ ಅಂತ ಆಚಾರ್ಯರು ಕರೆದಿದ್ದಾರೆ, ಮಹಾಭಾರತ ಹೇಳ್ತಾ ಇದೆ. ಅಂತ ಯಾಗೋ ಯಾರೇ ಮಾಡಲಿಲ್ಲ, ರಾಮದೇವರು ಮಾಡಿದ್ರು, ಭೂಲೋಕದಲ್ಲಿ ಪಾಂಡವರು ಮಾಡಿದ್ರಷ್ಟೇ. ಯಾತಕ್ಕೆ ಹೀಗಾಯಿತು ಅಂತ ಕೇಳಿದರೆ, ಪಾಂಡವರು ಒಂದು ಅಶ್ವಮೇಧ ಯಾಗಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಂತ ಇದೆಯೋ ಅದ್ರ 3ರಷ್ಟು ಖರ್ಚು ಮಾಡಿದ್ರಂತೆ. ಅದಕ್ಕೆ 3 ಟೈಮ್ಸ್ ಪುಣ್ಯ ಬಂದ್ಬಿಡುತ್ತೆ ಅವರಿಗೆ ಅಂತ ಹೇಳಿದ್ದಾರೆ. ಅಂದರೆ ಪುಣ್ಯ ಒಂದೇ ಕೆಲಸ ಮಾಡಿದ 3 ಆಯ್ತದ, ಇವ್ರು 3 ಕೆಲಸ ಮಾಡಿ 1 ಪುಣ್ಯ ವಾಪಸ್ ಬಂದ್ಬಿಟ್ಟಿರುತ್ತೆ ಎಲ್ಲ ಕೂಡ. ಇದು ಮನಸ್ಸಾಗಿ ಮಾಡಬಾರದು. ಯಥೇಚ್ಛವಾಗಿ ಏನು ಕೆಲಸಕ್ಕೆ ಮ್ಯಾಚಿಂಗ್ ಆಗಿ ಪ್ರಪೋರ್ಷನೇಟ್ ಆಗಿ ಮಾಡಿದ ಅಂದರೆ ಕೆಲಸ ಆಗುತ್ತೆ. ಆದ್ದರಿಂದ ಮಂತ್ರಹೀನಂ ಅದಕ್ಷಿಣಂ, ಅದಕ್ಷಿಣ ಶಬ್ದಕ್ಕೆ 2 ಅರ್ಥ, ದಕ್ಷಿಣ ಇಲ್ಲದಿರೋದು ಒಂದು ಅರ್ಥ, ಸರಿಯಾಗಿ ದಕ್ಷಿಣ ಇಲ್ಲದ ಇನ್ನೊಂದು ಅರ್ಥ, ಅದಕ್ಕೆ ಸರಿಯಾಗಿ ದಕ್ಷಿಣ ಇಲ್ಲದೆ ಇರೋದು ಅಂತ ಇನ್ನೊಂದು ಅರ್ಥ ಉಂಟು. ನಮ್ಮಲ್ಲಿ ಆ ಪದ್ಧತಿ ಉಂಟು, ಜನಕ್ಕೆ ಅನೇಕ ಆಶ್ಚರ್ಯವಾಗುತ್ತೆ. ಹಿಂದೆ ಸತ್ಯಧ್ಯಾನ ತೀರ್ಥರು ಒಬ್ಬ ಸ್ವಾಮಿಗಳಿದ್ರು, ಭಾರಿ ದೊಡ್ಡ ವಿದ್ವಾಂಸರವರು, ಸಮಾಜನ ಭಾರಿ ಸುಧಾರಣೆ ಮಾಡಿದವರು. ಅವರು ಆ ಕಾಲಕ್ಕೆ ಕೇಳಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ, ಅವ್ರು ಎಷ್ಟು ದಕ್ಷಿಣೆ ಕೊಡ್ತಿದ್ರು ಊಟಕ್ಕೆ ಕೂತವರಿಗೆ. ಬ್ರಾಹ್ಮಣರು ಕರೆದವ ಅವರಿಗೆಲ್ಲ ಅಲ್ಲ, ಊಟಕ್ಕೆ ಕೂತ ಎಲೆ ಮೇಲೆ ಅವರೇ ದಕ್ಷಿಣೆ ಕೊಡೋ ಪದ್ಧತಿ, ಅವರೇ ದಕ್ಷಿಣೆ ಕೊಡೋದು. ಎಷ್ಟೊಂದು ಆಗಿನ ಕಾಲಕ್ಕೆ 1 ರೂಪಾಯಿ ಕೊಡ್ತಿದ್ರಂತೆ ಆಗಿನ ಕಾಲಕ್ಕೆ. ಎಷ್ಟು ವರ್ಷದ, ಸುಮಾರು 60 ವರ್ಷದ ಹಿಂದೆ, 60-70 ವರ್ಷದ ಹಿಂದೆ ಅವರು ಒಬ್ಬರು 1 ರೂಪಾಯಿ ದಕ್ಷಿಣ ಕೊಡ್ತಿದ್ರಂತೆ. ಅದು ಅವ್ರಿಗೇನು 10-20 ಜನ ಸಮಾರಂಭ ಮಾಡ್ತಿರ್ಲಿಲ್ಲ ಅವರು. ಆ ಇವತ್ತು ದಾಖಲೆ ಅದನ್ನು ಯಾರು ಸರಿಗಟ್ಟಕ್ಕೆ ಸಾಧ್ಯ ಇಲ್ಲದ ದಾಖಲೆ. ಅವರು ಎಷ್ಟು ದಾಖಲೆ, 20-30 ಸಾವಿರ ಜನ ಸೇರಬೇಕು. 8 ಜನಕ್ಕೂ ಕೂಡ 1000 ದಕ್ಷಿಣೆ ಕೊಡಬೇಕು, ಮತ್ತೆ 1 ರೂಪಾಯಿ ಕಾಯಿನ್ ಕೊಡಬೇಕು. ಅವ್ರು ಎಷ್ಟು ಸೂಕ್ಷ್ಮ ಗ್ರಹ ದೃಷ್ಟಿಯ ಸ್ವಾಮಿಗಳಾಗಿದ್ದರು ಅಂತ ಕೇಳಿದರೆ, ಅವರಿಗೆ ಗರ್ಭಿಣಿಯರು ನೋಡಿದ್ರೆ 2 ದಕ್ಷಿಣೆ ಕೊಡ್ತಿದ್ದಾರೆ, ಮಗುಗೆ ಸೇರಿಸಿಕೊಡ್ತಿದ್ದೆ ಗರ್ಭದಲ್ಲಿನ ಮಗುಗೆ. ಇವ್ರ ಮಗುನ ಓಡಿಸೇ ಬಿಡ್ತಾರೆ ನಮ್ಮ ಜನ ಇವತ್ತಿಂದ ಗೆಟ್ ಔಟ್ ಅಂತ ಕಳಿಸಿಬಿಡ್ತಾರೆ, ಗರ್ಭದಲ್ಲಿ ಮಗು ದಕ್ಷಿಣೆ ಕೊಡ್ತಿದ್ರೆ. ಇಷ್ಟು ಸೂಕ್ಷ್ಮ ಅವರು, ಇದನ್ನು ಎಲ್ಲರೂ ಹೇಳೋದು ಗೊತ್ತು ನಮಗೆ. ಆಶ್ಚರ್ಯ ಏನು ಗೊತ್ತಾ, ಅವರು 1 ರೂಪಾಯಿ ದಕ್ಷಿಣೆ ಕೊಡ್ತಿದ್ರು ಅವತ್ತು, ಇವತ್ತು 1 ರೂಪಾಯಿ ದಕ್ಷಿಣೆ ಕೊಡ್ತಾರೆ, ಇದು ಆಶ್ಚರ್ಯ. ಅವತ್ತಿನ 1 ರೂಪಾಯಿ ಎಷ್ಟಾಗುತ್ತೆ ಗೊತ್ತಾ, ಇವತ್ತಿಗೆ 2000 ರೂಪಾಯಿ ಆಗುತ್ತೆ ಒಬ್ಬೊಬ್ಬರಿಗೆ. ಅದು ಪ್ಯೂರ್ ಬೆಳ್ಳಿ ಕಾಯಿನ್ನೋದು, ಪ್ಯೂರ್ ಬೆಳ್ಳಿ ಅದು, ಇದಲ್ಲ ನಿಕಲ್ ಗಿಕಲ್ ಅಲ್ಲದು, 100% ಸಿಲ್ವರ್ ಅದು. ಒಂದು ಅವತ್ತಿನ ಒಂದು ರೂಪಾಯಿ ಅಂದರೆ ಐದಾರು ತಿಂಗಳು ಸಂಸಾರ ಮಾಡ್ತಿದ್ದ ಅದ್ರಾಗ ಅವನು, ಐದಾರು ತಿಂಗಳು ಸಂಸಾರ ಮಾಡ್ತಿದ್ದ ಕಾಲ ಒಂದು ರೂಪಾಯಿಗೆ. ಆದರೆ ಒಂಥರ ಇವತ್ತು ಒಂದು ರೂಪಾಯಿ ಯಾರು ಕೊಟ್ಟರೆ ಇಲ್ಲಾಂದ್ರೆ ರಿಕ್ಷಾದಲ್ಲಿ ಬೇಡಬೇಡಿ ಸಾವಿ ಅಂದ್ಬಿಡ್ತಾನೆ ಪಾಪ. ಇವತ್ತು ಚೇಂಜಲ್ಲಿ ರಿಕ್ಷಾದರೇ ಬೇಡ ಅಂದ್ಬಿಡ್ತಾನೆ, ಒಂದು ರೂಪಾಯಿ ಚೇಂಜ್ ಕೊಡೋಕ್ಕಾಗೋದಿಲ್ಲ ನೀವೇ ಇಟ್ಕೊಂಡಿದ್ದು ಹೋಗಿಬಿಡ್ತಾನೆ. ಅಷ್ಟು ಬೆಲೆ ಕಡಿಮೆ ಇದೆ ಅಂದರೆ ಹೇಳೋದಕ್ಕೂ ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಇದು ದಕ್ಷಿಣೆ ಅಂದರೆ ಆ ಥರ. ಅದರಿಂದ ಸಮಾಜ ಎಷ್ಟು ಮುಂದುವರಿಯುತ್ತೆ ಅಂದರೆ ನಿಜವಾದ ಅರ್ಥದಲ್ಲಿ ಹೇಳೋದೆಲ್ಲ ಒಂದು ಭಾಗ, ಅದು ಅನುಷ್ಠಾನಕ್ಕೆ ಬರದೇ ಹೋದರೆ ಯಾವ ಫಲನೂ ಸಿಗೋದಿಲ್ಲ. ವಿಧಿಹೀನಂ ಮಂತ್ರಹೀನಂ ಅದಕ್ಷಿಣಂ, ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರದ್ಧಾ ವಿರಹಿತಂ ಯಜ್ಞಂ ತತ್ತಾಪ ತಾಮಸಂ ಪರಿಚಕ್ಷತೆ, ನಂಬಿಕೆನೇ ಇಲ್ಲ ಇಂದ ಎನ್ನಂತೆ ಯಜ್ಞ ಅದು ಒಂದು ಹೇಳ್ತಾರೆ ಮಾಡಿ, ಎಲ್ಲ ಹೇಳ್ತಾರೆ ಮಾಡಿ ನನಗೆ ಏನು ಬೇಕಿಲ್ಲ ಅದು ಒಂದು ಏನ ಹೇಳಿದ್ರು ಆಯಿತು ಹೋಗುದು ಇದು ಒಂದು ಪೀಡೆ ಹೋದರೆ ಹೋಯ್ತು ಅಂತ ಮಾಡಿಬಿಟ್ಟೆ. ಅದು ಕೂಡ ಅದು ಕೂಡ ಹಾಳಾಗಿ ಹೋಗಲಿ ಅಂತ ಮಾಡಿದೆ, ಅದು ಬೇರೆ ಜೊತೆಗೆ ಹಾಳಾಗಿ ಹೋಗಲಿ ಅತ್ತೋದಕ್ಕೆ ಮಾಡಿಬಿಟ್ಟಿರೋ ಗತಿ ಏನಾಗಬೇಕು, ಈಗ ಯಾರು ಹಾಳಾಗ್ತಾರೆ ರಾಯರಲ್ಲ ಇವನೇ ಹಾಳಾಗ್ತಾನೆ ಅಷ್ಟೇ. ಈ ರೀತಿಯೆಲ್ಲ ದೇವರಿ ಮಾಡಕ್ಕೆ ಬರೋದಿಲ್ಲ. ಶ್ರದ್ಧೆ ಇಲ್ಲದೆ ಹೋದರೆ ಎಲ್ಲ ಕೆಲಸ ಹಾಳಾಗೋಗುತ್ತಾದ್ದರಿಂದ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ, ಸಂಧ್ಯಾ ವಂದನೆ ಮಾಡಿ ಅಲ್ಲಿ ಶ್ರದ್ಧೆ ಇರಬೇಕು, ಅಲ್ಲಿ ಮಂಗಳಾರತಿ ಮಾಡಿ ಶ್ರದ್ಧೆ ಇರಬೇಕು, ಆಚಮನ ಮಾಡಿ ಶ್ರದ್ಧೆ ಇರಬೇಕು. ನೀವು ಏನೇ ಕೊಡಿ ಗಂಜಿ ಊಟನೇ ಹಾಕಿ, ಪ್ರೀತಿಯಿಂದ ಹಾಕೋದು ಬೇರೆ. ಪ್ರೀತಿಯಿಂದ ಯಾವಾಗ ನೀವು ಹಾಕ್ತೀರಿ, ನೀವು ಹಾಕಿದ ಬರೀ ಅನ್ನ ಸಾರು ಅಷ್ಟು ಖುಷಿಯಿಂದ ಊಟ ಮಾಡ್ತಾರೆ. ಯಾವಾಗ ನಾಯಿಗೆ ಹಾಕಿದ ಜಿಲೇಬಿನೇ ಹಾಕಿ ಎದ್ದು ಬಿಡ್ತಾನೆ, ಬೇಕಾಗಿಲ್ಲ ಅಂತ ಹೇಳಿ ಬೇಕಾಗಿಲ್ಲ. ಯಾಕೆ ನಾಯಿಗೆ ಹಾಕಿದ ಹಾಕ್ತಾರೆ ತಿನ್ನಕ್ಕಾಗುತ್ತೆ ಅಂದ್ರೆ ಅಂತ ಹೇಳ್ತಾರೆ. ಜಿಲೇಬಿ ಇರ್ಬೋದು, ಭಾರಿ ಬೇಕಿರ್ಬೋದು ಅವನಿಗೆ, ಹಾಕಿದಷ್ಟೇ ನಾನು ಹಿಡಿಸೋದಿಲ್ಲ. ಇದೇನಿದು ತಿನ್ಕೊಂಡು ಹೋಗಿ ಅಂತ ಹಾಕ್ಲಿಕ್ಕಾಗುತ್ತಾ, ಸಾಧ್ಯ ಇಲ್ಲ. ಸದ್ಯ ಒಂದಿಲ್ಲದೆ ಹೋದರೆ ಎಂಥ ಯಜ್ಞನೂ ತಾಮಸ ಆಗುತ್ತೆ ಎಂಬುದನ್ನು ಭಗವಂತ ಎಷ್ಟು ಒತ್ತಿ ಹೇಳ್ತಾರೆ. ಆದ್ದರಿಂದ ಪ್ರತಿಯೊಬ್ಬನೂ ಕೂಡ ಶ್ರದ್ಧೆಯನ್ನು ಮೊದಲು ಬೆಳೆಸ್ಕೋಬೇಕು. ಯದೇವ ಶ್ರದ್ಧಯಾ ಕರೋತಿ ವಿದ್ಯೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ, ಉಪನಿಷತ್ತು ಹೇಳ್ತಾ ಇದೆ. ಶ್ರದ್ಧೆ ವಿದ್ಯೆ ಉಪನಿಷತ್ತು ಮೂರು ಸೇರಿದಾಗ ಪೂರ್ಣ ಫಲ, ಒಂದು ಮಿಸ್ ಆದರೂ ಕೂಡ ಅದು ಪೂರ್ಣವಾಗುತ್ತೆ ಅಂತ ಅರ್ಥ. ಅದರಲ್ಲಿ ಸಿಂಹಪಾಲು ಶ್ರದ್ಧೆ, ಸಿಂಹಪಾಲು ಶ್ರದ್ಧೆಗಿರುತ್ತೆ. ಶ್ರದ್ಧೆ ಹೊಂದಿದ್ರೆ ಎಲ್ಲ ಎಕ್ಸ್ಕ್ಯೂಸ್ ಮಾಡಿ, ಎಷ್ಟೋ ಸಲ ಎಷ್ಟು ಶ್ರದ್ಧೆಯಿಂದ ಮಾಡ್ತಾನೆ ನೋಡ್ರಿ, ಕಲಿಬೇಕದನ್ನ ಏನೂ ಇಲ್ಲ ನೋಡಿ, ಆ ಶ್ರದ್ಧೆಯಲ್ಲಿ ಎದ್ದು ಕಾಣ್ತಾ ಇರು, ಅವನು ಏನನ್ನು ಮಾಡೋಕ್ಕೂ ಸಿದ್ಧ. ಸುಧಾಮ ಅವಲಕ್ಕಿ ಕೊಟ್ಟ, ಏನು ಕೊಟ್ಟ ಪಾಪ ಇಷ್ಟು ಅವಲಕ್ಕಿ ಕೊಟ್ಟ ಅಷ್ಟೆ, ಎಷ್ಟು ಶ್ರದ್ಧೆಯಿಂದ ಕೊಟ್ಟ ಗೊತ್ತಾ ಭಗವಂತ, ಅದಕ್ಕೆ ಪ್ರತಿಫಲ ಎಷ್ಟು ಕೊಟ್ಟ ವಿಭಜನೆ ಮಾಡೋಕ್ಕೆ ಸಾಧ್ಯ ಇತ್ತು. ಅವನ ಶ್ರದ್ಧೆ ಅದು ಅವಲಕ್ಕಿ ಕೊಟ್ಟ ಬೆಲೆಯಲ್ಲ, ಆ ಶ್ರದ್ಧೆಗೆ ಕೊಟ್ಟ ಬೆಲೆ ಅದು. ಅವಲಕ್ಕಿ ಲಿಮಿಟ್ ಇದೆ, ಶ್ರದ್ಧೆಗೆ ಲಿಮಿಟ್ ಇಲ್ಲ. ಯಾರೋ ಹೋದಾಗ ಎಂದೋ ಒಂದು ಊಟನೋ ಏನೋ ಹಾಕಿರ್ತಾರೆ ಒಂದ್ಸಲ 20-30 ವರ್ಷಗಳ ಹಿಂದೆ, ಇವತ್ತು ನೆನಪಾಗುತ್ತೆ ಎಷ್ಟು ಕಷ್ಟ ಇತ್ತು ನನಗೆ ಅವತ್ತಿನ ದಿವಸ. ಅವತ್ತು ಊಟ ಹಾಕಿದನಲ್ಲ ಎಷ್ಟು ಪುಣ್ಯಾತ್ಮ, ಬರೀ ಊಟ ಹಾಕಿದ್ದಲ್ಲ ಎಷ್ಟು ಪ್ರೀತಿಯಿಂದ ಹಾಕಿದ, ಇನ್ನು ಸ್ವಲ್ಪ ತಗೊಳ್ಳಿ ಅಂತ ಹೇಳಿದ. ನಾನು ಹೋದ ರಾತ್ರಿ 11 ಗಂಟೆ ಆಗಿತ್ತಾಗಲೇನೆ ಅಂತ ಹೊತ್ತರೆ ಸ್ವಲ್ಪ ಬೇಜಾರಿಲ್ದಾಗೆ ಅಷ್ಟು ಮಾಡಿದ್ರಲ್ಲ ಇವತ್ತು ನೆನೆಸ್ಕೋಗುತ್ತೆ ನಾನು ಅಂತ ಹೇಳಿದ್ದಾರೆ. ಒಬ್ಬ ಸ್ವಾಮಿಗಳಿದ್ರು, ಭಾರಿ ದೊಡ್ಡವರು, ಭಾರಿ ದೊಡ್ಡವರು ಅವರು. ಒಂದು ಮದ್ರಾಸಿ ಒಂದರ್ಥ ಹೋದಾಗ ಅದೇ ಕಾರಲ್ಲಿ ಹೋಗ್ತಾ ಇದ್ದೆ ಸಮುದ್ರ ತೀರದೊಳಗೆ ರಥಸಪ್ತಮಿಯ ದಿವಸ. ಆಗ ಅಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ತೋರಿಸಿದ್ರು, ಇಲ್ಲಿ ಸ್ವಲ್ಪ ಮನೆ ನೋಡಿ ಅಂತ ತೋರಿಸಿದ್ರು, ಒಂದು ಮನೆ ನೋಡಿ ಅಂತ ಹೇಳಿದರು. ಆ ಮನೆ ಇವತ್ತಿಲ್ಲ, ಅದು ಆ ಜಾಗ ತೋರಿಸಿದ್ರು ಅಷ್ಟೇ. ಅದು ಅಂತ ಪಾಶ್ ಏರಿಯಾದಲ್ಲಿ ಇವತ್ತು ಜಾಗ ಖಾಲಿ ಇರುತ್ತೆ, ಯಾವುದೋ ಎದ್ದು ಬಿಟ್ಟಿದೆ. ಇಲ್ಲಿ ಒಬ್ಬ ಮುದುಕಿ ಇದ್ಲು, ನಾನು ಇವರಲ್ಲಿ ಓದ್ತಿದ್ದೆ, ಇವ್ರು ಸ್ವಾಮಿಗಳಿಗೆ ಸ್ವಾಮಿಗಳಾಗಿದ್ದಾರೆ, ನಾನು ಇವರು ಓದ್ತಿದ್ದೆ, ಆಗ ವಾರಾನ್ನ ಮಾಡ್ಕೊಂಡು ಓದ್ತಿದ್ದೆ, ನಾನು ಈ ಮನೆ ವಾರಕ್ಕೆ ಬರ್ತಿದ್ದೆ ಅಂತ ಹೇಳಿದರು. ಅವತ್ತಿನ ಮಠಾಧೀಶರಾಗಿ ನನ್ನ ಜ್ಞಾಪಕ ಮಾಡ್ಕೊತಾ ಇದ್ದಾರೆ. ಒಂದು ದಿವಸ ಅವ್ರು ಭಿಕ್ಷೆಗೆ ಎಷ್ಟರ ಕರೆದ ಲೆಕ್ಕ ಇಲ್ಲ, ಈಗ ಲಕ್ಷಾಂತರಗಳು ಭಿಕ್ಷೆ ಮಾಡಿದವರು ಇರ್ತಾರೆ. ಆದರೆ ಅವತ್ತಿನ ದಿವಸ ನಾನು ಊಟಕ್ಕೆ ಹೋಗ್ತಿದ್ದೆಲ್ಲ ವಾರಾನ್ನಕ್ಕೆ, ಭಾರಿ ಬಡವನಾಗಿದ್ದೆ. ಆಗ ವಾರಾನ್ನಕ್ಕೆ ಹೋದಾಗ ಮುದುಕಿ ಶ್ರದ್ಧೆಯಿಂದ ಏನು ಹಾಕ್ತಿದ್ದಲ್ಲ, ನನ್ನ ಮನಸ್ಸಿಗೆ ಇವತ್ತು ಜ್ಞಾಪಕ ಆಗ್ತಾ ಇದೆ ಅಂತ ಹೇಳ್ತಾರೆ. ಅವ್ರು ಯಾರು 75 ವರ್ಷ ಆ ಹೇಳ್ತಿರ್ಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕ, ಮುದುಕಿ ಲೆಕ್ಕ ಹಾಕಿ ಎಷ್ಟು ದಾನ ಮಾಡಿ. ಒಬ್ಬ ಮಠಾಧೀಶರಾದ ಸ್ವಾಮಿಗಳು ನನಗಿಲ್ಲೆ ಇವಳು ಅನ್ನ ಹಾಕಿದ್ದು ಜ್ಞಾಪಿಸ್ಕೋಬೇಕಾದ್ರೆ ಅವ್ರ ಮನಸ್ಸಿಗೆ ಎಷ್ಟು ಪರಿಣಾಮ ಬೀರಿರಬೇಕದು. ಆ ಶ್ರದ್ಧೆಗೆ ಎಷ್ಟು ಬೆಲೆ ಕಟ್ಟಕ್ಕಾಗುತ್ತೆ ಯೋಚನೆ ಮಾಡಿ. ಹಿಂದಕ್ಕೆ ಯಾರು ಇರ್ತಾರೆ, ಹೋಗಿದ್ದೆ ನೋಡಿದ್ರ ಏನ್ರಿ ಕೆಟ್ಟಗಂಡೆ ನೋಡಿಬಿಟ್ರು, ಮನೆ ಹೋಗಿಬಿಟ್ಟೆ ಆ ಕಡೆಗೆ ಅಂತೇಳಿ ಏನ್ ಮಾಡ್ಬೇಕಾದ್ರಿಂದ. ಮನೆ ಎಲ್ಲ ಇದೆ, ಬಂದ್ಬಿಟ್ಟನಲ್ಲ ಪ್ರಾಣಿ ಅಂತ ತಿಳ್ಕೊಂಡು ನೋಡಿಬಿಟ್ರೆ ಯಾವ ಪಾಟಿ ಪಾಪ ಬರುತ್ತೆ ಗೊತ್ತೇನು. ಅದನ್ನ ಮನುಷ್ಯ ಯೋಚನೆ ಮಾಡಬೇಕು. ಅದು ಭಗವಂತ ಸೂತ್ರ ಹೇಳುತ್ತಾನೆ, ಶ್ರದ್ಧಾ ವಿರಹಿತಂ ಯತ್ತತ್ ತಾಮಸಂ ಪರಿಚಕ್ಷತೆ. ಇಷ್ಟು ಹೇಳಿ ದೇವ ದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ ಬ್ರಹ್ಮಚರ್ಯ ಮಹಿಂಸಾಚ ಶಾರೀರಂ ತಪ ಉಚ್ಚತೆ. ಈ ತಪಸ್ಸಿನ ಬಗ್ಗೆ ಭಗವಂತ ಹೇಳ್ತಾರೆ. ಭಗವದ್ಗೀತೆ ಒಂದೊಂದು ಮಾತು ಕೂಡ ಶಾಶ್ವತ ಸುಭಾಷಿತ, ಅದನ್ನು ಕೇಳ್ತಾ ಹೋದಂತೆ ಜೀವನ ಪೂರ್ತಿ ಬದಲಾಗಿ ಬಿಡಬೇಕು. ತಪಸ್ಸು ಮೂರು ವಿಧ ಅಂತ ಭಗವಂತ ಹೇಳ್ತಾರೆ. ತಪಸ್ಸು ಮೂರು ವಿಧ, ಆ ತಪಸ್ಸು ಮತ್ತೆ ಮೂರು ವಿಧ ಅಂತ ಹೇಳ್ತಾರೆ. ಮೊದಲು ತಪಸ್ಸು ಮೂರು ವಿಧ. ತಪಸ್ಸು ಮೂರು ವಿಧ ಅಂದರೆ ಹೇಗೆ? ದೇಹದಿಂದ ಮಾಡೋ ತಪಸ್ಸು, ಮಾತಿನಿಂದ ಮಾಡೋ ತಪಸ್ಸು, ಆಮೇಲೆ ಮುಖ್ಯವಾಗಿ ಈ ಮನಸ್ಸಿನಿಂದ ಮಾಡೋ ತಪಸ್ಸು. ಮೂರು ತಪಸ್ಸನ್ನು ಭಗವಂತ ಹೇಳ್ತಾನೆ, ಮಾನಸಿಕ ತಪಸ್ಸು, ವಾಂಗ್ಮಯ ತಪಸ್ಸು, ದೇಹದ ತಪಸ್ಸು ಅಂತ ತಪಸ್ಸು ಮೂರು ಭಾಗ. ನಾವು ತಪಸ್ಸು ಅನ್ನೋ ಕಾನ್ಸೆಪ್ಟೇ ಮೊದಲು ಗೊತ್ತಿಲ್ಲ. ನಾವು ತಪಸ್ಸು ಅಂತ ಯಾವುದೋ ಕರಿತೀವಿ ಗೊತ್ತೇನು, ಊಟಕ್ಕೆ ಕೂತಿದ್ವಿ, ಬಡಿಸೋದು ಲೇಟಾಗಿಬಿಡ್ತು, ತಪಸ್ಸು ಮಾಡ್ತಾ ಕೂತಿದ್ವಿ ಅಂತಾನೆ. ಇದು ತಪಸ್ಸು ಅಷ್ಟೇ. ಯಾವ ಬಡಿಸ್ತಾರೋ ತಪಸ್ಸು, ಈ ತಪಸ್ಸಲ್ಲ. ಭಗವಂತ ಮೂರು ತಪಸ್ಸು, ದೇಹದಿಂದ ತಪಸ್ಸು ಮಾಡಕ್ಕೆ ಬರುತ್ತೆ. ಏನು ದೇಹದಿಂದ ತಪಸ್ಸು ಮಾಡೋದು ಅಂದರೆ, ನಾವು ಕಡಿಮೆಯಲ್ಲಿ ಭಗವದ್ಗೀತೆ ಓದಿಲ್ಲ ಜನ ಗೊತ್ತಾಗೋದೇ ಇಲ್ಲ. ಭಗವಂತ ಹೇಳ್ತಾನೆ, ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಂ ಆರ್ಜವಂ ಬ್ರಹ್ಮಚರ್ಯಂ ಅಹಿಂಸಾಚ ಶಾರೀರಂ ತಪ ಉಚ್ಚತೆ. ಇದನ್ನು ದೇಹದ ತಪಸ್ಸು ಅಂತ ಕರೀತಾರೆ, ಕಾಯಕ ತಪಸ್ಸು ಅಂತ ಕರೀತಾರೆ. ಯಾವುದು ಅಂದರೆ, ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ, ದೇವತೆಗಳ ದ್ವಿಜರ ಗುರುಗಳ ಪ್ರಾಜ್ಞ ಜ್ಞಾನಿಗಳ ಆರಾಧನೆ ಮಾಡ್ತೇವಲ್ಲ, ದೊಡ್ಡ ದೇಹದ ತಪಸ್ಸು ಅಂತ ಅದಕ್ಕೆ ಹೆಸರು. ದೊಡ್ಡವರಿಗೆ ನಮಸ್ಕಾರ ಮಾಡೋದೇ ಒಂದು ದೊಡ್ಡ ತಪಸ್ಸು, ದೊಡ್ಡವರಿಗೆ ಕಾಣಿಕೆ ಕೊಡೋದೇ ಒಂದು ತಪಸ್ಸು, ದೇವತೆಗಳಿಗೆ ಕಾಣಿಕೆ ಕೊಡೋದು ತಪಸ್ಸು, ದ್ವಿಜ ವಿಪ್ರರಿಗೆ ಕೊಡೋ ಒಂದು ತಪಸ್ಸು. ಪ್ರಾಜ್ಞ ದೇವ ದ್ವಿಜ ಗುರು ಪ್ರಾಜ್ಞ ಪೂಜನ, ಈ ಸ್ನಾನ ಆಗ ನಮಗೆ ದೊಡ್ಡ ತಪಸ್ಸಿನ ಮೊದಲ ಭಾಗ. ಸಾವಿರ ನಮಸ್ಕಾರಗಳಲ್ಲ, ಇದು ಮುಂದಿನ ಭಾಗ, ಅದು ಅಮಾನಂತರದ ಭಾಗ. ದೇವತೆಗಳ ಪೂಜೆ, ಅದಕ್ಕೆ ಉತ್ಸವಗಳು ಮಾಡೋ ಉದ್ದೇಶ ಅದೇನೆ, ದೇವತೆಗಳೇ ಮುಟ್ಟುತ್ತದ್ದು. ದ್ವಿಜ ಬ್ರಾಹ್ಮಣ ಸುವಾಸನ ಭೋಜನ ಅಂತ ಹೇಳ್ತಾನಲ್ಲ, ದ್ವಿಜ ಪೂಜಾ. ಆಮೇಲೆ ಪ್ರಾಜ್ಞ ಒಳ್ಳೆ ಜ್ಞಾನಿಗಳ ಪೂಜಾ, ಗುರುಗಳ ಪೂಜೆ, ಗುರುಗಳನ್ನು ಪೂಜೆ ಮಾಡಿದ್ವಿ, ನಿಂದೆ ಮಾಡೋ ಕಾಲ ಇದು, ಪೂಜೆ ಮಾಡೋ ಕಾಲ ಅಲ್ಲ, ಗುರುಗಳ ನಿಂದೆ ಮಾಡ್ತಕ್ಕಂಥ ಕಾಲ ಇದು. ಆದರೆ ಗುರುಗಳನ್ನು ಆರಾಧನೆ ಮಾಡಿ ಅಂತೆ, ಗೌರವಿಸಬೇಕು ಅಂತ ಹೇಳಿದ್ದಾರೆ. ಈ ಹೇಳೋ ಕೃಷ್ಣ ತಾನು ಹೇಗೆ ಮಾಡಿದ್ದಾನು ಗೊತ್ತಾ? ಈ ಮಧ್ಯೆ ಕೃಷ್ಣ ಹೇಳಿದ್ದೆಷ್ಟು ದೊಡ್ಡದಲ್ಲ, ಕೃಷ್ಣ ಹೇಗೆ ನಡ್ಕೊಂಡಿದ್ದಾನೆ ಜನಕ್ಕೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಸುಧಾಮ ಮನೆಗೆ ಬಂದರೆ ಕೃಷ್ಣ ಏನು ಮಾಡಿದನಂತೆ, ಅವನು ಪಾದ ತೊಳೆದು ಒಳಗೆ ಕರ್ಕೊಂಡಂತೆ. ಕೃಷ್ಣ ಭಗವಂತ ಎಲ್ಲಿ, ಸುಧಾಮ ಎಲ್ಲಿ, ಸಾಕ್ಷಾತ್ ನಾರಾಯಣ ಆತ. ಈತ ನೋಡಿದ್ರೆ ಒಬ್ಬ ಯಾರೋ ಬಡ ಬ್ರಾಹ್ಮಣ ಅಷ್ಟೇನೆ. ಕೃಷ್ಣ ಅವನ ಪಾದ ಪೂಜೆ ಮಾಡಿ ಒಳಗೆ ಕರ್ಕೊಂಡಂತೆ. ಯಾತಕ್ಕೆ? ತಾನೇ ಹೇಳ್ತಾನೆ, ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚ ಮಾರ್ಜವಂ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆಯಿಂದ ಎಷ್ಟು ಪ್ರಯೋಜನ ಬರುತ್ತೆ ಅಂತ ತಿಳ್ಕೊಳ್ಳುತ್ತೆ ನಾವು. ಅದೇ ರೀತಿಯಲ್ಲಿ ಕೃಷ್ಣ ರಾಜಸೂಯಾಗದೊಳಗೆ ಎಲ್ಲರಿಗೂ ಅದೊಂದು ಕೆಲಸ ಕೊಟ್ಟುಬಿಟ್ನಂತೆ, ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹಂಚಿಬಿಡ್ತಾನೆ. ಕೊನೆಗೆ ಧರ್ಮರಾಜ, ನನಗೊಂದು ಕೆಲಸ ಕೊಡಪ್ಪ, ನಾನು ಏನಾದ್ರು ಮಾಡ್ತೀನಿ ಅಂತ ಹೇಳ್ತಾನೆ. ಎಲ್ಲ ಮಾಡ್ತಿರೋ ತಾನೇ ಈ ಮಧ್ಯೆ, ನನಗೊಂದು ಕೆಲಸ ಕೊಡಿನಾರು ಅಂತ ಕೇಳಿದಾಗ ಧರ್ಮರಾಜ, ನಿನ್ನ ಕೆಲಸ ಕೊಡೋದ ಕೃಷ್ಣ, ನೀನೇನು ಕೆಲಸ ಮಾಡದೆ ಹೋದಿ ಅನುಗ್ರಹ ಮಾಡೋದು ಸಾಕು ಅಂದ್ರೆ. ಇಲ್ಲ ಇಲ್ಲ, ನನ್ನ ಕೆಲಸ ಮಾಡಲೇಬೇಕು ಅಂತ ಹೇಳ್ತಾನೆ. ಕೊನೆ ಏನು ಮಾಡ್ತೀನಿ ಅಂತ ಕೇಳಿದರೆ, ನನ್ನ ಕೆಲಸ ಮಾಡ್ತೀನಿ ನಾನು, ಇಷ್ಟು ಜನ ಜ್ಞಾನಿಗಳು ಬರ್ತಾರಲ್ಲ ಅವ್ರು ಪಾದ ಪೂಜೆ ಮಾಡೋ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿದ್ದಾನೆ ಕೃಷ್ಣ. ಕೃಷ್ಣ ಪಾದಾವನೇ ಜನೇ ಅಂತ ಭಾಗವತ್ ಪುರಾಣ ಹೇಳಿದೆ. ಅಷ್ಟು ಜನ ಬಂದು ಪಾದ ಪೂಜೆ ಮಾಡೋದಂತೆ, ಬೈದು ಓಡ್ತಾ ಹೋದ್ರೆ ಸಾಕಾಗಿದೆ ಪಾಪ. ಅಂಥ ವಿಚಿತ್ರವಾದ ಭಗವಂತ ಹಾಕಿಕೊಟ್ಟ. ಅದಕ್ಕೆ ಆತನ ಗೀತೆಗೆ ಯಾತಕ್ಕೆ ಮಹತ್ವ ಬಂತು ಅಂದರೆ, ಹೇಳಿ ಮಾಡೋದಲ್ಲ, ಮಾಡಿ ಹೇಳ್ತಾನೆ ಕೃಷ್ಣ, ಅದು ವಿಶೇಷ. ಹೇಳಿ ಮಾಡೋದು ಬೇರೆ, ಬರೀ ಹೇಳೋದು ಬೇರೆ, ಬರೀ ಮಾಡೋದು ಬೇರೆ, ಮಾಡಿ ಹೇಳ್ತಾನಲ್ಲ ಅದಕ್ಕೆ ಭಗವದ್ಗೀತೆ ಅಂತ ಶಾಸ್ತ್ರ ಮತ್ತೊಂದಿಲ್ಲ. ಇವತ್ತು ಭಗವಂತ ಏನು ಮಾಡಬೇಕಾಗಿಲ್ಲ, ಸರ್ವೋತ್ತಮ ಪರಿಪೂರ್ಣ ಅವನು. ಪರಮ ಹೇಳಿ, ನಾ ಇನ್ನೊಬ್ಬರಿಗೆ ತೋರಿಸಕ್ಕೆ ಅಂತ ಮಾಡ್ತೇನೆ ಅಂತ ಹೇಳ್ತಾನೆ. ಲೋಕಕ್ಕೆ ತೋರಿಸ್ಬೇಕು ನಾನು. ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಅರ್ಥ ಮಾಡಿಕೊಂಡ್ರೆ, ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಂ, ಶುದ್ಧವಾಗಿರಬೇಕು. ಅಂತಃಶೌಚ ಬಾಹ್ಯ ಶೌಚ. ಇವತ್ತು ಬಾಹ್ಯ ಶೌಚ, ಸ್ನಾನ ಮಾಡೋ ಶೌಚ ತುಂಬ ಜನಕ್ಕೆ ಗೊತ್ತಿದೆ. ಕೊನೆ ಪಕ್ಷ ಸೋಪ ಹಚ್ಕೊಂಡಾಗ ಸ್ನಾನ ಮಾಡಿಬಿಡ್ತಾರೆ, ಬಿಡಲಿ ಗಂಗಾ ಗಂಗಾ ಬಿಟ್ಟರು ಕೂಡ ಮಾಡ್ತಾರೆ. ಆದರೆ ಮನಸ್ಸಿನ ಒಳಗಿನ ಶೌಚ ಇದೆ ನೋಡಿ, ಭಾರಿ ಶುದ್ಧವಾಗಿರಬೇಕು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅವನು ಬಿಡೋದಕ್ಕೆ ಅಂತಃಶೌಚಿತ್ವ ಅಂತ ಕರೀತಾರೆ. ಇದಕ್ಕೆ ಯಾವ ಜಾತಿ ಗೀತೆ ಪ್ರಶ್ನೆ ಇಲ್ಲವೇ ಇಲ್ಲ ಅದರೊಳಗೆ. ಅದು ಇದ್ದರೆ ಎಂಥ ಅತ್ಯಂತ ಕೀಳು ಮನುಷ್ಯ ಭಾರಿ ಮೇಲೆ ಹೋಗಿಬಿಡ್ತಾರೆ. ಅಂಥ ಮನಸ್ಸನ್ನೇ ಭಾರಿ ಶುದ್ಧ ಅವನು, ದೇಹದೊಳಗೆ ಭಾರಿ ಶುದ್ಧ. ಹೊರ ಜಾಗವೇ ದಾರಿ ಬಿಡಿ ಅಂತ ಕೂಗ್ಬೋದೇ ಹೊರತು ಏನು ಪ್ರಯೋಜನ ಇಲ್ಲ. ಅವನು ಒಳಗೆ ಕಾಮಕ್ರೋಧಗಳೇ ದಾರಿ ಬಿಡಬೇಕು ಅವನಿಗೆ, ಆ ರೀತಿ ಬದುಕಬೇಕು. ಕಾಮ ದೂರ ಕ್ರೋಧ ದೂರ ಹೋಗಬೇಕು ಅಂತ ಶುದ್ಧಿಯನ್ನು ಮೇಂಟೈನ್ ಮಾಡೋದ ಅಂದರೆ ಅದು ಒಳಗಿನ ಶುದ್ಧಿ. ಅದು ಇದೆಲ್ಲ ಶರೀರದ ತಪಸ್ಸು ಅಂತ ಕರೀತಾರೆ. ಸ್ನಾನ ಮಾಡ್ತಾನೆ, ದೇಹದ ತಪಸ್ಸು. ಅದು ಆಯುರ್ವೇದ ಓದಬೇಕು, ಪುರಾಣ ಓದಬೇಕು ನೀವೀಗ. ಬರೀ ಸ್ನಾನ ಮಾಡಿದರೆ ದಿವಸಕ್ಕೆ 10 ಗುಣ ಬರುತ್ತಂತೆ ಸ್ನಾನದಿಂದ. 10 ಗುಣ ವರ್ಚಸ್ಸು ಬರುತ್ತೆ. ಮೊದಲನೇದಾಗಿ ನೋಡಿದ ತಕ್ಷಣ ಸ್ನಾನ ಮಾಡಿ ಕಷ್ಟಕ್ಕೆ ಬಿಡುತ್ತೆ, ಹೇಗೆ ಸ್ನಾನ ಮಾಡಿಲ್ಲ ಅಂತ ಕೇಳ್ತಾನೆ. ಅಂದರೆ ಅವನು ಎಷ್ಟು ಡಾರ್ಕ್ ಬೇಕಾದ್ರೂ ಇರಲಿಬೇಕಾದ್ರೆ ಸ್ನಾನ ಮಾಡ್ಕೊಂಡು ಬರಲಿ. ಸ್ನಾನ ಮಾಡದೇ ಇದ್ದ ಕೆಂಪು ಮನುಷ್ಯನಿಗಿಂತ ಸ್ನಾನ ಮಾಡಿದ ಕಪ್ಪಷ್ಟು ಬ್ರೈಟಾಗಿ ಕಾಣಿಸ್ತಾನೆ. ಇದು ಆಶ್ಚರ್ಯ. ಸ್ನಾನದ ಶಕ್ತಿ ವರ್ಚಸ್ಸು ಕೊಟ್ಟು ತೇಜಸ್ಸು ಕೊಡುತ್ತೆ ಅಂತ ಹೇಳ್ತಾರೆ. ಸ್ನಾನ ತೇಜಸ್ಸನ್ನು ಕೊಡುತ್ತೆ. ಈ ಸೋಪಿನ ಸ್ನಾನ ತೇಜಸ್ಸು ಕೊಡೋ ಗ್ಯಾರಂಟಿ ಇಲ್ಲ. ಆದರೆ ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣುಲೋಕಂ ಸಗಚ್ಛತಿ. ಅದು ಶೌಚಂ ಅಂತ ಕರ. ಮುಂದಿನ ಮಾತು ಆರ್ಜವಂ ಅಂತ ಹೇಳ್ತಾರೆ. ಹಿಂದೆ ಹೇಳಿದೆ ಅದನ್ನು. ಆರ್ಜವ ಅಂದ್ರೇನು? ಮನೋವಾಕ್ಕಾಯ ಕರ್ಮಣಾಂ ಅವೈಪರೀತ್ಯಂ. ಮನಸ್ಸಿನಲ್ಲಿ ಮಾತಿನಲ್ಲಿ ಕೃತಿಯಲ್ಲಿ 100% ಶುದ್ಧವಾಗಿರೋದು. ಏನು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೋ ಅದನ್ನೇ ಬಾಯಲ್ಲಿ ಹೇಳ್ತಾನೆ, ಏನು ಹೇಳ್ತಾನೋ ಅದರಂತೆ ಬದುಕ್ತಾನೆ. ಇದಕ್ಕೆ ಆರ್ಜವ ರುಜುತ್ವ ಅಂತ ಹೇಳ್ತದೆ. ಈ ರೀತಿ ಪೂರ್ಣ ಬದುಕಿದ್ದು ಹನುಮಂತ, ಪೂರ್ಣ ಬದುಕಿದ್ದು ಭೀಮಸೇನ ಶ್ರೀಮದ್ ಆಚಾರ್ಯ. ಒಂದು ಬಾರಿಯೂ ತಪ್ಪು, ಯಾವ ಕಾರಣಕ್ಕೂ ತಪ್ಪಿಲ್ಲ. ಶುದ್ಧೇ ಭಾಗವತೆ ಧರ್ಮೇ ನಿರತೋಯ ದುರುಕೋದರಹ. ಇದಕ್ಕೆ ಆರ್ಜವಂ ಅಂತ ಹೆಸರು. 100% ನಮಗೆ ಆದಷ್ಟಾದ್ರೂ ಅರ್ಜವ್ ಮಾಡ್ಕೊಳ್ಳೋದು ಭಾರಿ ತಪ್ಪು. ಯಾರು ಹೇಳ್ತಾರೆ ನಾಳೆ ಬರ್ತೀನಿ ಅಂತ ಹೇಳ್ತಾರಲ್ಲ, ಹೇಳ್ಬೇಕಾದ್ರೆ ಬರೋದಿಲ್ಲ ಅಂತ ಅನ್ಕೊಂಡಿರ್ತಾನೆ. ಆಗ್ಲೇನೆ ನಾನು ಬರೋದಿಲ್ಲ, ನಿಮ್ಮಂತ ಮಾತನ್ನ ಕೇಳ್ತೇನೆ, ಈ ಸದ್ಯ ಪ್ಲೀಸ್ ಗೆಟ್ ಔಟ್ ಅಂತ ಅಷ್ಟೇ ಅರ್ಥ. ಅಂದ್ರೆ ಹೇಳ್ಬೇಕಾದ್ರೆ ಆಮೇಲೆ ಕೇಳಿದ್ರೆ ಹೌದು ಹೇಳಿದ್ನ ಅಂತ ಆಮೇಲೆ ಅಂತ ಅನ್ಬೇಕಾದ್ರೆ ಕೇಳಿ ಹೇಳಿದ್ನ ಮರ್ತೇ ಬಿಟ್ಟೆ, ಅದು ಬೇರೆ ತಪ್ಪದು. ತಾನು ಅನ್ಕೊಂಡು ಬರ್ತೇನೆ ಅಂದ್ರೆ ಬರ್ತೇನೆ, ಇಲ್ಲ ಅಂದ್ರೆ ಇಲ್ಲ, ಬರ್ತೇನೆ ಅಂತ ಹೇಳಿದ್ರೆ ಬರಲೇಬೇಕು. ಅದೇ ರೀತಿ ಮಾತಿನಲ್ಲಿ ಬರ್ತೇನೆ ಮನಸ್ಸಿನಲ್ಲಿದೆ, ಬಾಯಲ್ಲಿ ಅದನ್ನೇ ಹೇಳಿದ, ಕೃತಿಯಲ್ಲಿ ಅದನ್ನೇ ಮಾಡಿದ, ಅದನ್ನು ಆರ್ಜವ ಅಂತ ಕೆಲವು ಹೇಳ್ತಾರೆ. ಹೇಳಿದ್ಮೇಲೆ ಬಂದೇ ಬರ್ತಾರೆ ರೀ, ಕೆಲವ್ರ ಬಗ್ಗೆ ಗ್ಯಾರಂಟಿ, ಕೆಲವರು ಹೇಳಿದ್ಮೇಲೆ ಬರೋದು ಗ್ಯಾರಂಟಿನೇ ಇಲ್ರಿ, ಹಾಗೆಲ್ಲ ಹೇಳ್ತಾನೆ ಇರ್ತಾರ್ರಿ ಅಂತ ಹೇಳ್ತಾರೆ. ಅದಲ್ಲ, ಮನೋವಾಕ್ ಕರ್ಮಣಾಂ ಅವೈಪರೀತ್ಯಂ. ಆಮೇಲೆ ಬ್ರಹ್ಮಚರ್ಯಂ, ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಅಹಿಮ ಅದರಲ್ಲಿ ಅರ್ಥ ಹೇಳಬೇಕು ಅಂದರೆ ಕೊನೆಯೆಲ್ಲ ಮೊದಲಿಲ್ಲ ಆಗ್ತದೆ. ಭಗವದ್ಗೀತೆ 3 ವರ್ಷ ಆಯಿತು, ಇನ್ನೂ 3 ವರ್ಷ ಆರು ಮುಗಿಯೋದಿಲ್ಲ, ಆದ್ದರಿಂದ ಆ ತಂಟೆ ಬೇಡ. ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಅದಕ್ಕೆ ಹೊರಗಿನ ಬ್ರಹ್ಮಚರ್ಯ ಬೇರೆ, ದೈಹಿಕ ಬ್ರಹ್ಮಚರ್ಯ ಬೇರೆ, ಒಳಗಿನ ಬ್ರಹ್ಮಚರ್ಯ ಅಂತ ಇದೆ ಅಂತ ಹೇಳ್ತಾರೆ. ಒಳಗಿನ ಬ್ರಹ್ಮಚರ್ಯದ ಬಗ್ಗೆ ಮಧ್ವಾಚಾರ್ಯ ಮಾತ್ರ ಬರೆದವರು, ಅವ್ರು ಹೇಳ್ತಾರೆ ಬ್ರಹ್ಮಚರ್ಯ ಅಂದ್ರೆ ಏನು. ಮನ ಆದೀನಾಂ ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯಂ. ನಮ್ಮ ಸಕಲ ಇಂದ್ರಿಯಗಳನ್ನು ದೇವರ ಕಡೆಗೆ ಹಾಕಬೇಕು. ಬ್ರಹ್ಮ ಅಂದ್ರೆ ಪರಮಾತ್ಮ, ಅವನ ಕಡೆ ಎಲ್ಲ ಬ್ರಹ್ಮನಿಗೋಸ್ಕರ ಚರಣ. ನಮ್ಮ ಬದುಕೆಲ್ಲ ದೇವರಿಗೆ ಮೀಸಲಾದರೆ ಅದು ಬ್ರಹ್ಮಚರ್ಯ ಅಂತ ಕರೀತಾರೆ. ನಮ್ಮ ಬದುಕೆಲ್ಲ ದೇವರಿಗೆ ಮೀಸಲಾಗಬೇಕು, ದೊಡ್ಡ ಬ್ರಹ್ಮಚರ್ಯ ಅಂದ್ರೆ ಅದು. ಅರ್ಜುನ ಬ್ರಹ್ಮಚಾರಿ, 3 ಜನ ಹೆಂಡಂದ್ರು, ಒಬ್ಬಳಲ್ಲಿ ಗರ್ಭಾಧಾರ ಮಾಡಿದ್ದಾನೆ ಅರ್ಜುನ ಬ್ರಹ್ಮಚಾರಿ. ಅಶ್ವತ್ಥಾಮಾಚಾರ್ಯ ಮದುವೆನೇ ಆಗಿಲ್ಲ ಪಾಪ, ಕೃಷ್ಣ ಹೇಳ್ತಾನೆ ಬ್ರಹ್ಮಚಾರಿಗಳಲ್ಲ ಅಂತ ಹೇಳ್ಬಿಡ್ತಾರೆ. ಅಶ್ವತ್ಥಾಮರನ್ನ ಬ್ರಹ್ಮಚಾರಿಗಳು ಅಲ್ಲ ಅಂತಾನೆ ಕೃಷ್ಣ, ಅರ್ಜುನನ ಬ್ರಹ್ಮಚಾರಿ ಹೌದು ಅಂತ ಕರೀತಾರೆ. ಯಾಕೆ ಅರ್ಜುನ ಮದುವೆಯಾಗಿದ್ದಾನೆ, ಆದರೆ ಶಾಸ್ತ್ರೋಕ್ತವಾಗಿ ಬದುಕಿದ್ದಾನೆ. ಕೃಷ್ಣನಿಗೋಸ್ಕರ ಕೃಷ್ಣನ ಮುಂದೆ ಗೀತಾ ಕೇಳಿದ ಪುಣ್ಯಾತ್ಮ. ಅಶ್ವತ್ಥಾಮರು ಅರ್ಜುನ ಕೃಷ್ಣನ ಮಾತು ಕೇಳಿದ, ಅಶ್ವತ್ಥಾಮರು ದುರ್ಯೋಧನ ಮಾತು ಕೇಳಿಬಿಡ್ತಾರೆ, ಅದು ಬ್ರಹ್ಮಚಾರ್ಯ ಹೋಗ್ಬಿಡ್ತು ಅಂತ ಹೇಳಿದ. ದುರ್ಯೋಧನನ ಮಾತು ಅತಿ ಕೆಟ್ಟ ಮಾತು. ಮತ್ತೆ ಉತ್ಸಾಧ್ಯ ಸಂತತಿಂ ಪಾಂಡೋಹೋ ಕೃತ್ವಾ ಮಕ್ಷೇತ್ರ ಸಂತತಿಂ. ಇದು ಅವನು ಬೈಕೆ ಒಪ್ಪಿಟ್ಟು ಬಿಟ್ರಂತೆ, ಅವರು ಇಳಿದು ಬಿಟ್ರು ಆ ಕಾಲಕ್ಕೆ. ನಿಜವಾದ ಸ್ವರೂಪದಲ್ಲಿ ಭಾರಿ ದೊಡ್ಡವರು, ಆ ತಪ್ಪಿನಿಂದ ಅವರು ಕೆಳಗಿಳಿಬೇಕಾಯಿತು. ಅಹಿಂಸಾಚ, ಅಹಿಂಸೆ ಅಂದರೆ ಹಿಂಸೆ ಮಾಡಬಾರದು. ನಮ್ಮ ಪ್ರಕಾರ ಹಿಂಸೆ ಮಾಡಬಾರ್ದು ಏನು ಗೊತ್ತೇನು ಅರ್ಥ, ಹೊಡಿಬಾರದು, ಕೊಡಿಬಾರದು, ಕೊಲ್ಲಬಾರದು, ಈ ಅರ್ಥ ನಮಗೆ. ಅರ್ಥ ಹೌದು, ಶಾಸ್ತ್ರ ಇನ್ನೂ ದೊಡ್ಡ ಅರ್ಥ ಹೇಳ್ತದೆ, ಇನ್ನೊಬ್ಬರನ್ನು ನೋಯಿಸಲೇಬಾರದು ಅಂತ ಹೇಳಿಬಿಡುತ್ತೆ. ಹೊಡೆಯೋದು ಬಡಿಯೋದು ಗಿಡಿಯೋದು ಅಲ್ಲ, ಮನಸ್ಸಲ್ಲಿ ಬೇಜಾರಾಗಬಾರದು ಅವರಿಗೆ. ಅಯ್ಯೋ ನಾನು ಹೋಗಿದ್ದು ಏನು ಆಗಿಬಿಡ್ತಾ, ಚಿಕ್ಕ ಮಗು ಇರುತ್ತೆ ಅಂತ ತಿಳ್ಕೊಬೇಡ. ದೊಡ್ಡವ್ರ ವಿಷಯ ಬಿಟ್ಟುಬಿಡಿ, ಚಿಕ್ಕ ಮಗು ಬರುತ್ತೆ ಅದಕ್ಕೇನೋ. ನಾವೇನೋ ಸ್ವಲ್ಪ ಈಗ ಅಂದುಬಿಡ್ತೇವೆ, ಮಗು ಸ್ವಲ್ಪ ಅಳೋದಕ್ಕೆ ಏನೋ ಮನಸ್ಸು ಬೇಜಾರು ಮಾಡ್ಕೊಳ್ಳೋದು. ಆವಾಗ ನಾವು ಯೋಚನೆ ಮಾಡಬೇಕು, ಎಷ್ಟು ತಪ್ಪು ಮಾಡಿಬಿಟ್ಟೆ ನಾನೀಗ, ಅದು ಮನಸ್ಸು ನೋಯಿಸಿಬಿಟ್ಟೆ. ದೇವ್ರಪೂಜೆ ಮಾಡ್ಬೇಕಾದ್ರೆ ಇರ್ಬೋದು, ಪಾಪ ಮಗು ಬಂತು ತಕ್ಷಣ ಏನೋ ಬೈದುಬಿಟ್ಟ ಮಗುವನ್ನು, ಪಾಪ ಗೊತ್ತಾಗಲಿಲ್ಲ ತಕ್ಷಣ ಛೇ ಅಂದ್ಬಿಟ್ಟ, ಅಳುತ್ತಾ ಹೋಗಿಬಿಡ್ತು. ಯೋಚನೆ ಮಾಡ್ತಾ ಇದ್ದಾನೆ, ನಾನು ಮಾಡಿದ ದೇವ್ರಪೂಜೆಗಿಂತ ಮಗು ನೋಯಿಸಿದ್ದು ಭಾರಿ ಕೆಟ್ಟದಾಯ್ತು, ಈಗ ದೇವ್ರು ಮೆಚ್ಚೋದಿಲ್ಲ, ಅದನ್ನ ಯೋಚನೆ ಮಾಡಬೇಕು. ಆ ಕಂಟ್ರೋಲ್ ಇನ್ಮೇಲೆ ಬಂದ ಹಾಗೆ ಮಾಡೋದಿಲ್ಲ ನಾನೀಗ, ಮಗು ಮುಟ್ಟಿತ್ತು ಪಾಪ, ನಾನು ಬೈರು ಇನ್ನೊಂದು ಸ್ನಾನ ಮಾಡಿಬಿಟ್ಟಿದ್ದಿದ್ರೆ ಏನು ಯೋಚನೆ ಇಲ್ಲ. ಇನ್ನೊಂದು ಸ್ನಾನ ಮಗು ಮುಟ್ಟಿತು ಅಂತ ಹಾಗೇನು ಪೂಜೆ ಮಾಡಬಾರದು ಈ ಮಧ್ಯೆ, ಇನ್ನೊಮ್ಮೆ ಸ್ನಾನವನ್ನು ಮಾಡಿಬಿಟ್ಟಿದ್ರೆ ಅದು ಸರಿ ಹೋಗ್ತದೆ. ಯಾಕೆ ನೋಯಿಸಿಬಿಟ್ಟೆ ನಾನೀಗ, ಈ ಭಾವನೆ ಬಂತು ಅಂದರೆ ಆ ದೊಡ್ಡ ಜ್ಞಾನಿಗಳ ಲಕ್ಷಣ ಅಂತ ಕರೀತಾರೆ. ಇವತ್ತು ನೋಯಿಸೋದು ಅಂದರೆ ಫ್ಯಾಷನ್ ಅದು. ಒಂದು ಬಂದಿದ್ರು ಹೇಗೆ ಬೈದೆ ಗೊತ್ತಾ ನಾನು, ಇನ್ನೊಮ್ಮೆ ಬರಬಾರ್ದು ಹಾಗೆ ಬೈದುಬಿಟ್ಟೆ ಅಂತ ಹೇಳೋದು. ಇದು ಲೀತಿನ, ಇದು ಲೋಕನ, ಎಂದೂ ಹಾಗಾಗಬಾರದು. ಅದು ನಮ್ಮಲ್ಲಿ ನೋಯಿತು ಅಂತ ಮಾಡಿಬಿಟ್ಟು ಹೇಳಬೇಕಾಗಿಲ್ಲ, ಮನಸ್ಸನ್ನು ನೋಯಿಬಾರದು. ಅವರು ಅಸ್ಮಾತ್ ಏನಾದ್ರು ಯಾರ ಮುಂದೆ ನೋಯಿತು ಅಂತ ಹೇಳಿಬಿಟ್ಟು ಅಷ್ಟು ನಮಗೆ ಹೊರಗೆ ಬರಬೇಕು. ಅಯ್ಯೋ ನನ್ನಿಂದ ಅವರು ನೋವಾಗಿಬಿಡ್ತಲ್ಲ, ಎಷ್ಟು ತಪ್ಪಾಯಿತು, ಇಂಥ ಬದುಕು ಬದುಕಾ ಅಂತ ಯೋಚನೆ ಮಾಡಬೇಕು. ಇದೆಲ್ಲ ಯೋಚನೆ, ಇದನ್ನ ಶಾರೀರಿಕ ತಪಸ್ಸು ಅಂತ ಭಗವಂತ ಕರೀತಾನೆ. ತುಂಬ ದೊಡ್ಡದಾಗಿದೆ ಅಲ್ಲಿ. ಇಂಗ್ಲೀಷ್ ನಾಳೆ ದಿವಸ ಇನ್ನೂ ಭಾರಿ ಇದೆ ಆಗಬೇಕಾದದ್ದು. ಇನ್ನು ದಾನದ ಬಗ್ಗೆ ಭಗವಂತ 3 ವಿಧ ಅಂತ ಹೇಳ್ತಾನೆ, ತಪಸ್ಸಿನ ವಿಭಜನೆ ಮಾಡ್ತಾನೆ. ಅದೆಲ್ಲದರೊಂದಿಗೆ ನಾಳೆ ದಿವಸ ಪ್ರವಚನ ಮಾಲಿಕೆ, ಈ ಬಾರಿಯ ಪ್ರವಚನ ಮಾಲಿಕೆ 17ನೇ ಅಧ್ಯಾಯದ ಮುಕ್ತಾಯವಾಗ್ತಾ ಇದೆ. ನಾಳೆ ಮಂಗಳವಾದ್ದರಿಂದ 6:00 ಸರಿಯಾಗಿ, ಮತ್ತೆ ಯಾರೋ ತಡ ಆಗುತ್ತೆ ಅಂದರು, ನಾಳೆ ಸರಿಯಾಗಿ 6:00 ಪ್ರಾರಂಭವಾಗುತ್ತೆ. ಯಾಕೆ ತುಂಬ ವಿಷಯ ಇದೆ, ನಾಳೆ ದಿವಸ ಅದು ಮುಕ್ತಾಯ ಮಾಡಿ ಮತ್ತು ಮುಂದಿನ ಬಾರಿಯ ಪ್ರವಚನ ಕೊನೆಯ ಪ್ರವಚನವಾಗುತ್ತೆ. ಈ ಬಾರಿಯ ಪ್ರವಚನ 17ನೇ ಅಧ್ಯಾಯಕ್ಕೆ ಮುಗಿಯೋದ್ರಿಂದ ಉಳಿದು 1ನೇ ಅಧ್ಯಾಯ. ಆ ಪ್ರವಚನ ಆ ಕಾರ್ಯಕ್ರಮ ಯಾವಾಗಂತ ನಾಳೆ ಹೇಳ್ತೇನೆ. ಅವ ಆ ರೀತಿ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ 2 ಪ್ರಕಟಣೆಗಳು ಉಂಟು. ಒಂದು, ನಿನ್ನೆ ಹೇಳಿದಂತೆ ಶ್ರೀಯುತ ವಿದ್ವಾಂಸರಾದ ಗುರುಜಾಲ ಪ್ರಹ್ಲಾದಾಚಾರ್ಯರು ಅವರು ಕೈಗೊಂಡಿರತಕ್ಕಂತಹ ಗುರುಜರಿ ಸುಬ್ರಹ್ಮಣ್ಯ ಆಚಾರ್ಯ ಅಂತಕ್ಕಂಥ ದೊಡ್ಡ ಜ್ಞಾನಿಗಳ ಉತ್ಸವಕ್ಕೆ ನಿಮಗೆ ಆಹ್ವಾನ ಕೊಟ್ಟಿದ್ದಾರೆ, ಆರ್ಥಿಕ ನೆರವನ್ನು ಕೇಳಿದ್ದಾರೆ, ಅದರಲ್ಲಿ ಪಾಲ್ಗೊಳ್ಳಬೇಕು, ಸಹಕರಿಸಬೇಕು ಅನ್ನೋದು ಒಂದು. ಇನ್ನೊಂದು, ಮೈಸೂರಿನಲ್ಲಿ ಹರಿದಾಸರ ಹಬ್ಬ ಅಂತ ಒಂದು ಕಾರ್ಯಕ್ರಮವನ್ನು ಶ್ರೀ ಶೇಷಗಿರಿದಾಸರು ಅಂತ ಒಳ್ಳೆ ಗಾಯಕರವರು, ಅದು ಹರಿದಾಸ ಸಾಹಿತ್ಯದವನ್ನು ವಿಶೇಷ ಪ್ರಸಾರ ಮಾಡ್ತಿದ್ದಾರೆ. ಹರಿದಾಸರ ಹಾಡುಗಳನ್ನು ಅನೇಕ ಕಚೇರಿಗಳನ್ನು ಕೊಟ್ಟಿದ್ದಾರೆ ಮತ್ತು ಕ್ಯಾಸೆಟ್ಗಳ ಮೂಲಕ ಪ್ರಸಾರ ಮಾಡ್ತಿದ್ದಾರೆ. ಅವರು ಮೈಸೂರಿನೊಳಗೆ ಹರಿದಾಸರ ಹಬ್ಬ ಅನ್ನೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅನೇಕ ಅದಕ್ಕೆ ಪೇದಾವರ ಶ್ರೀಪಾದಂಗಳವರು, ಪರಮಪೂಜ್ಯ ಶ್ರೀಪಾದಂಗಳವರು ಆಗಮಿಸ್ತಾ ಇದ್ದಾರೆ ಮತ್ತು ಶ್ರೀಪಾದರ ಮಠದ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಕಾರ್ಯಕ್ರಮ, 27ನೇ ತಾರೀಕಿನಿಂದ 3 ದಿವಸಗಳ ಕಾಲ ನಡೆಯುತ್ತೆ ಅಂತ ಹೇಳಿ ಅದರ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಅದಕ್ಕೂ ಸಹಕಾರ ಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಎಲ್ಲರೂ ತಾ ಯಥೋಚಿತ ಅವರು ಪ್ರಯೋಜನ ಪಡೆಯಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.